मङ्गरयितम् अरटं विमलं सदा आनन्दतीर्थमतुलं वदेतापत्रयाप्तं नित्या सिद्धान्तविद्वान्तविद्धंशः चैतीत्याख्यतनिर्भासतां नोदम्बरे अत्यकल्पितकल्पोऽयं प्रत्युत्केसरि व्यास्तीर्थभूयात् अस्मिश्राशुसिद्धये तपो विद्या विभक्त्यादि सद्भोगाकरानहं वायुराजगुरुमन्दे हैगिरिपदाश्रयान् पूज्याय राघवेन्द्राय श्रुतिधर्मनकाय च भवतां कृतोक्षय अन्तां कामधेनवे दुर्वायुधान्त्रवे वैष्णवेन्द्रीवरेन्द्रवे श्रीराघवेन्द्रकवे नमचिन्दयालवे आपादमविपर्यन्तं गुरूणामाप्तिं स्मरे तेन विघ्नाः पश्यन्ति सिद्धमनोरथाः हरिः ओं श्रीगुरुभ्यो नमः. नाउ ಭಗವದ್ಗೀತೆಯಲ್ಲಿ ಆರನೇ ಅಧ್ಯಾಯ ಸಿಕ್ಸ್ತ್ ಚಾಪ್ಟರ್ ಅದು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅಲ್ಲಿ ಅರ್ಜುನ ಕೇಳಿದ ಪ್ರಶ್ನೆ, ಅದಕ್ಕೆ ಕೃಷ್ಣ ಕೊಟ್ಟ ಸಮಾಧಾನ ಇವೆಲ್ಲವನ್ನು ನೋಡಿದ್ದೀವಿ. ಸೊ ಇಲ್ಲಿ ನಾವು ಧ್ಯಾನ ಮಾಡುವಾಗ ಇದು ಮುಖ್ಯವಾಗಿ ಆರನೇ ಅಧ್ಯಾಯ ಧ್ಯಾನ ಪ್ರಕರಣ, ಧ್ಯಾನ ಅಧ್ಯಾಯ ಅಂಥೇಳಿ. ಸೊ ಧ್ಯಾನಕ್ಕೆ ಮುಂಚಿನ ಕ್ಲಾಸ್ನಲ್ಲಿ ಧ್ಯಾನ ಮಂತ್ರಗಳು ಮಾಡುವಾಗ ಧ್ಯಾನಕ್ಕೆ ಅತ್ಯಧಿಕವಾದ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಮಗೆ ಶಾಸ್ತ್ರದಲ್ಲಿ. ಯಾಕೆ ಅಂತ ಹೇಳಿದರೆ, ಶ್ರವಣ ಮಾಡ್ತೀವಿ, ಎಲ್ಲೆಲ್ಲೋ ಬರ್ತೀವಿ, ಏನೇನೋ ಕೇಳ್ತೀವಿ, ಪ್ರವಚನಗಳು ಇರ್ತೀವಿ, ಎಲ್ಲ ಕೇಳ್ತೀವಿ. ಶ್ರವಣ ಇನ್ನೊಬ್ಬರ ಮೂಲಕವಾಗಿ ಶ್ರವಣ ಶಾಸ್ತ್ರ ಶ್ರವಣವಾಗತ್ತೆ. ಶ್ರವಣವಾದ ಮೇಲೆ ನಾವು ಮತ್ತು ಅದರ ಮಾಡಿದ ಶ್ರವಣವನ್ನು ಸ್ಮರಣೆ ಮಾಡಿಕೊಳ್ತೀವಿ, ಅದನ್ನು ನೆನಪಿಗೆ ತಂದುಕೊಳ್ತೀವಿ, ಸ್ಮರಣೆ ಮಾಡ್ತೀವಿ. ಆದರೆ ಇವೆಲ್ಲವೂ ಕೂಡ ಪ್ರಿಫೇಸ್ ಟು ಫೈನಲ್ ಆಗಿ ನಮಗೆ ಬೇಕಾಗಿರೋ ಭಗವಂತನ ಹತ್ರ ಹೋಗಲಿಕ್ಕೆ ಮುಖ್ಯವಾದ ಸಾಧನೆ. ಇವೆಲ್ಲವೂ ಕೂಡ ಸಾಧನೆಗಳೇ, ಆದರೆ ಕೊನೆಮೆಟ್ಟು ಆರ್ ರಾದರ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಫೈನಲ್ ಆಗಿ ಅದು ಅನುಭವ, ಭಗವಂತನ ಆ ಅನುಭವ ನಮಗೆ ಬರುವಂತೆ ಮಾಡುವುದು ಯಾವುದು ಅಂತ ಹೇಳಿದರೆ ಧ್ಯಾನ. ಧ್ಯಾನದಲ್ಲಿ ಮಗ್ನ, ಅದಕ್ಕೆ ಸಂಪ್ರಜ್ಞಾನ ಸಮಾಧಿ ಅಸಂಪ್ರಜ್ಞಾನ ಇತ್ಯಾದಿ ಪ್ರಯೋಗಗಳು ಮಾಡ್ತಾರೆ. ಅದಕ್ಕೆ ಪರಾಕಾಷ್ಠದಲ್ಲಿ, ಧ್ಯಾನದ ಪರಾಕಾಷ್ಠದಲ್ಲಿ ಹೋದವರು ಅಸಂಪ್ರಜ್ಞಾನ ಸಮಾಧಿಯಲ್ಲಿ ಹೋಗಿ ಭಗವಂತನನ್ನು ಮಾತ್ರ ಕಾಣ್ತಾ ಇನ್ನೇನು ಬೇಡ ಅನ್ನುವ ಸ್ಥಿತಿಗೆ ಸೇರ್ತಾರೆ. ಈ ಕಾರಣ ಧ್ಯಾನಕ್ಕೆ ಅತ್ಯಧಿಕವಾದ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆದರೆ ಧ್ಯಾನ ಬಹಳ ಕಷ್ಟವಾದದ್ದು, ಬಹಳ ಇಂಪಾರ್ಟೆಂಟ್. ಯಾಕೆ ಕಷ್ಟವಾದದ್ದು? ಧ್ಯಾನ ಮಾಡುವಾಗ ಮನಸ್ಸು ಎಲ್ಲೆಲ್ಲೋ ಓಡಾಡುತ್ತೆ, ಅತ್ಯಧಿಕವಾದಂತಹ ಕ್ಲಿಷ್ಟತೆಯಿಂದ ಕೂಡಿದಂತಹದ್ದು ಧ್ಯಾನ. ಅದಕ್ಕೆ ಅರ್ಜುನನ ಅಂತಹ ಮಹಾಜ್ಞಾನಿ ಆದಂತಹ ಇಂದ್ರ ಸಾಕ್ಷಾತ್ ಇಂದ್ರನವತಾರ ಅರ್ಜುನ, ಅರ್ಜುನನೇ ಒಂದು ಪ್ರಶ್ನೆ ಹೇಳ್ತಾನೆ. ಇದು ಲೋಕ ದೃಷ್ಟಿಯಲ್ಲಿ ಅಂದರೆ ಲೋಕದಲ್ಲಿರುವಂತಹ ಮಿಕ್ಕ ಜನರಿಗೆ ಉಪಕಾರವಾಗಬೇಕು ಅನ್ನುವ ರೀತಿಯಿಂದ ಅನೇಕ ಅರ್ಜುನ ಕೇಳುವಂತಹ ಅನೇಕ ಪ್ರಶ್ನೆಗಳು, ಕೆಲವು ಅರ್ಜುನನಿಗೆ ಜ್ಞಾನ ತಿರೋಧಾನ ಆಗಿ ಬಂದ ಅಂಶ ಕೆಲವಿದೆ. ಆದರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಅರ್ಜುನ ಕೇಳೋದು ಲೋಕಕ್ಕೂ ಉಪಕಾರವಾಗಬೇಕಂತ ಹೇಳಿ. ಆ ಕಾರಣದಿಂದ ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ ಅರ್ಜುನ, ಧ್ಯಾನ ಮಾಡುವಾಗ ಧ್ಯಾನದಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ, ಅರ್ಧದಲ್ಲಿ ಬಿಟ್ಟು ಬಿಡ್ತಾರೆ, ಏನೋ ಸ್ವಲ್ಪ ಪ್ರಯತ್ನ ಮಾಡಿ ಬಿಟ್ಟು ಬಿಡ್ತಾರೆ, ಅವ್ರ ಗತಿ ಏನಾಗುತ್ತೆ, ವಿಲ್ದೇ ಬಿರಿಯಲಿ ಡೂಮ್ಡ್ ಅಂತ ಹೇಳಿದೆ. ಇಲ್ಲ ಇಲ್ಲ, ಅವರಿಗೆ ಇಚ್ಛೆ ಇದೆ. ದ ಮೊಮೆಂಟ್ ದ ಪರ್ಸನ್ ಹ್ಯಾಸ್ ದ ಡಿಸೈರ್, ದ ಪರ್ಸನ್ ವಿಲ್ ಪ್ರಾಗ್ರೆಸ್ ಇನ್ ದಟ್ ಪ್ಯಾಕ್. ಮೆಲ್ಲ ಮೆಲ್ಲಕ್ಕೆ ಹೋಗ್ತಾನೆ ಅವನವನ ಪೇಸ್. ಎವ್ರಿಬಡಿ ಹ್ಯಾವ್ ದೇರ್ ಓನ್ ಪೇಸ್. ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳು, ಅನೇಕ ಜನ್ಮಗಳು. ಅದಕ್ಕೆ ಹೇಳ್ತಾನೆ, ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಮಿಷ ಅನೇಕ ಜನ್ಮ ಸಂಸಿದ್ಧ ಸತೋ ಯಾತಿ ಪರಾಮಗತಿಮ್ ಅಂತೇಳಿ. ಒಂದು ಜನ್ಮದಲ್ಲ, ಅನೇಕ ಜನ್ಮಗಳಲ್ಲಿ ಸಾಧನೆ ಸ್ವಲ್ಪ 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 ಪ್ರಾಗ್ರೆಸ್ ಮಾಡ್ತಾ, ಧ್ಯಾನವನ್ನು ಮಾಡ್ತಾ 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 ಹೋಗ, ಧ್ಯಾನ ಮಾಡಬೇಕಂತ ಇಚ್ಛೆ ಇದ್ದಾಗ ಸಕ್ಸಸ್ಫುಲ್ ಆಗಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಸ್ವಲ್ಪ ಮುಂಚೆಕ್ಕೆ ಹೋಗ್ತಾನೆ. ಡಿಸೈರ್ ಇದ್ದರೆ ಸಾಕು, ಇಚ್ಛೆ ಇದ್ದರೆ ಸಾಕು. ಸ್ವಭಾವತಃ ಯಾವ ಯಾರಿಗೆ ಆದರೆ ಭಗವದ್ ಧ್ಯಾನ ಮಾಡಬೇಕನ್ನುವ ಇಚ್ಛೆ ಉಂಟಾಗತ್ತೋ ಅವರವರು ಅವರವರ ಪೇಸ್ನಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಭಗವಂತನ ಹತ್ತಿರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕೆ ಅದನ್ನು ಈ ಯೋಗ, ಈ ಪರ್ಟಿಕ್ಯುಲರ್ ಅಧ್ಯಾಯ ಆರನೇ ಅಧ್ಯಾಯ ಗೀತಾ ಭಗವದ್ಗೀತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಅದನ್ನು ನಾವು ಲಾಸ್ಟ್ ನೋಡ್ತಾ ಬಂದಿದ್ದೀವಿ. ಏನಂತ ಹೇಳಿದರೆ, ಪೂರ್ವಾಭ್ಯಾಸೇನ ತೇನೈವ ಹೇತೇ ಹ್ಯವಶೋಪಿ ಸಹ ಜಿಜ್ಞಾಸೃಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತದೆ ಅಂಥೇಳಿ. ಧ್ಯಾನದ ಕುರಿತಿರುವಂತಹ ಜಿಜ್ಞಾಸ ಅದು ವರ್ಥವಲ್ಲ, ಯೋಗದ ಜಿಜ್ಞಾಸ ಜಸ್ಟ್ ತಿಳಿಯಬೇಕನ್ನುವ ಇಚ್ಛಾ ಮಾತ್ರದಿಂದಲೇ ಆರಂಭ ಮಾತ್ರೇನ ಅಂಥೇಳಿ. ಸೊ ಅಷ್ಟು ಮಾತ್ರ ಮಾಡಿದರೇ ಸಾಕು ಭಗವಂತ ಒಲಿತಾನಂತ ಹೇಳಿದಾಗ, ಯೋಗ ಮಾಡಿ ಸ್ವಲ್ಪ ಪ್ರಯತ್ನ ಮಾಡಿ ಸ್ವಲ್ಪ ಮಾಡಿದವನಿಗೆ ಎಲ್ಲ ಭಗವಂತ ಒಲಿತಾನ ಅನ್ನೋದರಲ್ಲಿ ಏನು ಆಶ್ಚರ್ಯ? ಖಂಡಿತವಾಗಿ ಭಗವಂತ ಒಲಿತಾನೆ. ಬಹಳ ಎಂಕರೇಜಿಂಗ್ ಆಗಿರುವಂತಹದ್ದು. ಅದಕ್ಕೆ ಮೋಕ್ಷೋಪಾಯಸ ಜಿಜ್ಞಾಸರಪಿ ಕೇವಲ ಪಾಠಕಾತ್ ವಿಶಿಷ್ಟ ಕಿಮು ತದ್ವಾನ್ ಕಿಂ ಪುನಃ ಎಸ್ ತದಾಸ್ತಿ ಅಂಥೇಳಿ ಪರಮಯೋಗದಿಂದ ಹೇಳುವಂತಹದ್ದು. ಮೋಕ್ಷ ಸಾಧನವನ್ನು ತಿಳಿಯಬೇಕಂತ ಒಂದು ಪ್ರಬಲವಾದ ಸ್ಟ್ರಾಂಗ್ ಆಗಿರುವ ಡಿಸೈರ್ ಇಚ್ಛೆ ಇರುವವನು ಕೇವಲ ಇಚ್ಛೆ ಇದ್ರೆ ಅವನಿಗಿಂತಲೂ ವೇದ ಭಗವತ್ಪರ ಅಂತ ಅಧ್ಯಯನ ಮಾಡುವವನೇ ಅವನಿಗಿಂತ ಶ್ರೇಷ್ಠನಾಗ್ತಾನೆ. ಅದಾದ ಮೇಲೆ ಮೋಕ್ಷ ಸಾಧನೆ ತಿಳಿದವನು ಇನ್ನೂ ಶ್ರೇಷ್ಠ ಅಂತ ಹೇಳಬೇಕಾಗಿದ್ದೇ ಇಲ್ಲ. ಒನ್ ಇಸ್ ಬೆಟರ್ ದ್ಯಾನ್ ದಿ ಅದರ್. ಆದರೆ ನಾವು ನಮ್ಮ ನಮ್ಮ ಮೆಟ್ಟಿನಲ್ಲಿ ಹೋಗ್ತಾ ಮೆಲ್ಲಕ್ಕೆ ಹೋಗಬೇಕು. ಮೋಕ್ಷ ಸಾಧನವನ್ನು ತಿಳಿದು ಸ್ವಲ್ಪ ಮಟ್ಟಿಗಾದರೂ ಅನುಸರಿಸಬೇಕು ಅಂತ ಯಾರಿಗಿರುತ್ತೋ ಅವನು ಶ್ರೇಷ್ಠ ಅಂತ ಹೇಳಬೇಕಾಗಿಲ್ಲ. ಎಲ್ಲರೂ ಕೂಡ ಅವರವರ ಪೇಸ್ನಲ್ಲಿ ಹೋಗಬೇಕು. ಇದು ಪರಮಯೋಗ ಅನ್ನುವ ಗ್ರಂಥದಿಂದ ಆಚಾರ್ಯರನ್ನು ಕೋಟ್ ಮಾಡಿ ತಾತ್ಪರ್ಯದಿಂದ ಹೇಳ್ತಾ ಇದ್ದಾರೆ. ಹೇಳಿದಾಗ ಈ 45ನೇ ಶ್ಲೋಕ 6ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಪ್ರಯತ್ನಾತ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಮಗತಿ ಅಂತೇಳಿ, ನ ಏಕಜನ್ಮನೀತ್ಯಾ ಅಂತೇಳಿ. ಅನೇಕ ಜನ್ಮಗಳಲ್ಲಿ ಪ್ರಯತ್ನವನ್ನು ಮಾಡುತ್ತಾ ಜಿಜ್ಞಾಸುವಾದವನು, ಪ್ರಯತ್ನ ಅಂದರೆ ಭಗವಂತನ ಜಿಜ್ಞಾಸನ್ನು ತಿಳಿಯಬೇಕಂತ ಇಚ್ಛೆ, ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಭಗವಂತನನ್ನು ಧ್ಯಾನದ ಮೂಲಕವಾಗಿ ತಿಳಿಯಬೇಕು ಅನ್ನುವ ಈ ಡಿಸೈರು ಇದ್ದವನು, ಅವನು ಭಗವಂತನನ್ನು ತಿಳಿಯಬೇಕಾಗಿದೆ ಈ ಮಾರ್ಗವನ್ನು ತಿಳಿದವನಾಗಿ ಜ್ಞಾತ್ವ ಪ್ರಯತ್ನ ಕರೋತಿ, ಪ್ರಯತ್ನ ಮಾಡೇ ಮಾಡ್ತಾನೆ. ಏವಂ ಅನೇಕ ಜನ್ಮಭಿ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಅವನು ಸಂಸಿದ್ಧತೆಯನ್ನು ಪಡೆದವನಾಗಿ ಅಪರೋಕ್ಷ ಜ್ಞಾನಿಯಾಗಿ ಪರೋಕ್ಷ ಜ್ಞಾನಿ ಭೂತ್ವ ಪರಾಂ ಗತಿಂ ಯಾತಿ ಅಂಥೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮನು. ಆ ಭಾಷ್ಯದಲ್ಲಿ ಆಚಾರ್ಯರು ಕೃಷ್ಣ ಹೇಳಿದ ಮಾತುಗಳ ವಿಸ್ತಾರವನ್ನು ಹೇಳ್ತಾ ಇದ್ದಾರೆ. ಅತೀವ ಶ್ರದ್ಧೆಯುಕ್ತ ಜಿಜ್ಞಾಸು ವಿಷ್ಣು ತತ್ಪರ ಜ್ಞಾತ್ವ ಖ್ಯಾತ್ವ ತಥಾ ದೃಷ್ಟ ಜನ್ಮಭಿ ಬಹುಭಿ ಪುಮಾನ್ ವಿಷೇತ್ ನಾರಾಯಣ ದೇವಂ ನ ಅನ್ಯಥಾದು ಕಥಂಚನ. ಅಂತಂದ್ರೆ ಏನು, ಅತ್ಯಧಿಕವಾದ ಶ್ರದ್ಧೆಯಿಂದ ಭಗವಂತ, ಶ್ರದ್ಧೆ ಅಂದರೆ ಆಸ್ತಿಕ್ಯ ಬುದ್ಧಿ, ಅದರಿಂದ ಕೂಡಿದವನಾಗಿ ಜಿಜ್ಞಾಸುವಾಗಿ ತಿಳಿಯಬೇಕಂತ ಇಚ್ಛೆ ಉಳ್ಳವನಾಗಿ ವಿಷ್ಣು ತತ್ಪರನಾಗಿ, ಅಂದರೆ ವಿಷ್ಣುವೇ ಸರ್ವೋತ್ತಮ ಅವನೊಬ್ಬನೇ ಬೇಕು ಅದಂತ ಭಗವಂತ ನನ್ನಲ್ಲಿಯೇ ಮುಳುಗಿದವನಾಗಿ, ಜ್ಞಾತ್ವ ಧ್ಯಾತ್ವ ತಿಳಿದವನಾಗಿ ಧ್ಯಾನವನ್ನು ಮಾಡಿದವನಾಗಿ, ತಥಾ ದೃಷ್ಟ ಆ ಮಾರ್ಗದಿಂದ ಹೋಗಿ ದೃಷ್ಟ ನೋಡಿದು, ನೋಡೋದಂದ್ರೆ ಏನು, ಅಪರೋಕ್ಷ ಜ್ಞಾನವನ್ನು ಪಡೆದವನಾಗಿ. ಅಪರೋಕ್ಷ ಜ್ಞಾನವನ್ನು ಪಡಿತಾನೆ, ಅನೇಕ ಜನ್ಮಗಳಾಗಬಹುದು, ಜನ್ಮಭಿ ಬಹುಭಿ ಅನೇಕ ಜನ್ಮಗಳಲ್ಲಿ ಈ ವಿಧವಾಗಿ ಮಾಡಿ, ಪುಮಾನ್ ಅಂದ್ರೆ ಪುರುಷ ಅಂತ ಮಾತ್ರ ಅಲ್ಲ, ದೇಹವುಳ್ಳವರೆಲ್ಲರೂ ಕೂಡ ದೇಹಿಗಳಾದವರು, ಆಲ್ ದ ಪೀಪಲ್ ಹೂ ಆಬ್ಟೇನ್ ದಿಸ್ ಬಾಡೀಸ್, ಅವರು ವಿಷೇತ್ ನಾರಾಯಣ, ವಿಷೇತ್ ಅಂದ್ರೆ ಪ್ರವೇಶ ಮಾಡ್ತಾರೆ, ನಾರಾಯಣನ್ನು ಹೊಂದುತ್ತಾರೆ, ದೇವಂ ನಾರಾಯಣ ನ ಅನ್ಯಥಾದು ಕಥಂಚನ, ಬೇರೆ ದಾರಿಯೇ ಇಲ್ಲ ಅಂಥೇಳಿ ಅದನ್ನು ನಾವು ನೋಡಿದ್ವಿ. ಅದಾದ ಮೇಲೆ ತಪಸ್ವಿಭ್ಯೋ ಅಧಿಕೋ ಯೋಗಿ, ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಅಂಥೇಳಿ ಅರ್ಜುನನಿಗೆ ಹೇಳುವಂತಹ ಮಾತು, ಕೊನೆಯಾಗಿ ಕೃಷ್ಣ ಹೇಳಿದಂತಹ ಮಾತೇನಂತ ಹೇಳಿದರೆ, ನೀನು ಯೋಗಿ ಆಗಬೇಕು, ಯುದ್ಧರಂಗದಲ್ಲಿ ನಿಂತು ಯೋಗಿ ಆಗಬೇಕಂತ ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆಂದ ಅರ್ಥ ಏನು, ಯುದ್ಧ ಬಿಡಬೇಕಂತ ಅರ್ಥ ಅಲ್ಲ, ಯುದ್ಧ ಮಾಡುವಾಗಲೂ ಯುದ್ಧ ಮಾಡುವ ಅಂದ್ರೆ ನಾವು ನೋಡಿದ್ ಬಹಳ ಪ್ರಾಕ್ಟಿಕಲ್ ಆಗಿರುವಂತಹದ್ದು, ನಾವು ಧ್ಯಾನ ಯೋಗದಲ್ಲಿ ಇರಬೇಕಂತ ಹೇಳಿದ್ರೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಬಿಟ್ಟು ಮಾಡಬೇಕಂತ ಅರ್ಥ ಅಲ್ಲ, ನಾವು ನಮ್ಮ ನಮ್ಮ ಕೆಲಸಗಳಲ್ಲಿ ಮಾಡ್ತಾ ಇದ್ದಾಗ ಕೂಡ ಭಗವಂತನ ಚಿಂತನೆಯನ್ನು ಇಟ್ಕೊಂಡಿರಬೇಕು. ಅದನ್ನೇ ಹೇಳ್ತಾ ಇದ್ರೆ ತಪಸ್ವಿಭ್ಯ ಅಧಿಕೋ ಯೋಗಿ, ತಪಸ್ವಿಗಳಿಗಿಂತಲೂ ಅಧಿಕನಾಗಿದ್ದಾನೆ ಯೋಗಿ, ಜ್ಞಾನಿಭ್ಯೋಪಿ ಮತೋಧಿಕ, ಈ ಯೋಗಿ ಆದವನು ಜ್ಞಾನಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಯಾಕಂದ್ರೆ ಧ್ಯಾನ ಯೋಗ ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ. ಕರ್ಮಿಭ್ಯ ಚ ಅಧಿಕೋ ಯೋಗಿ, ಆ ಯೋಗಿಯಾದವನು ಕರ್ಮ್ಯ ಅಂದ್ರೆ ಕೇವಲ ಕರ್ಮ ಮಾಡುವವರಿಗಿಂತ ಧ್ಯಾನ ಯೋಗ ಮಾಡುವವನು ಉತ್ತಮನಾಗಿದ್ದಾನೆ. ತಸ್ಮಾತ್ ಯೋಗಿ ಭವ, ಆ ಕಾರಣದಿಂದ ನೀವು ಧ್ಯಾನ ಯೋಗ ಅಂದ್ರೆ ಏನು, ಭಗವಂತನ ಧ್ಯಾನವನ್ನು, ನಿನ್ನ ನಿನ್ನ ಕೆಲಸಗಳನ್ನು ಮಾಡುವಾಗ ಸಹಿತ ಭಗವಂತನ ಧ್ಯಾನವನ್ನು ಮಾತ್ರ ಬಿಡಬೇಡ, ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ. ಯೋಗಿ ನಾಮಪಿ ಸರ್ವೇಶಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ, ನನಗೆ ಅತ್ಯಂತ ಪ್ರೀತಿಪಾತ್ರನಾದವನು ಅವನೇ. ಯೋಗಿಗಳಲ್ಲಿ ಎಲ್ಲರೂ ಯಾರಾದರೆ ಮದ್ಗತೇನ ಅಂತರಾತ್ಮನ, ನಾನು ಎಲ್ಲರ ಒಳಗೆ ಇದ್ದೀನಿ, ನನ್ನಿಂದಲೇ ಎಲ್ಲವೂ ಆಗತ್ತೆ ಅಂತ ತಿಳಿದವನಾಗಿ ಯಾರಾದರೆ ನನ್ನ ಸೇವೆಯನ್ನು ಮಾಡ್ತಾರೋ, ನಾನು ಅಂತರಾತ್ಮ ಅಂತರ ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ಇದ್ದು ಸರ್ವವ್ಯಾಪ್ತನಾಗಿ ಇದ್ದು ಸರ್ವಾಂತರ್ಯಾಮಿಯಾಗಿ ಇದ್ದೀನಿ ಅನ್ನುವ ತಿಳುವಳಿಕೆಯಿಂದ ಶ್ರದ್ಧೆ ಪಡೆದವನಾಗಿ ಯಾರು ನನ್ನ ಸೇವೆ ಮಾಡ್ತಾರೋ ಅವನೇ ನನಗೆ ಬಹಳ ಪ್ರೀತಿಪಾತ್ರನಾದವನು ಅಂಥೇಳಿ ಕೊನೆಯ ಮಾತಾಗಿ 6ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಜ್ಞಾನಿಭ್ಯ ಯೋಗ ಜ್ಞಾನಿಭ್ಯ ಅಂತೇಳಿ, ತಪಸ್ವಿಭ್ಯ ಅಂತ ಹೇಳಿದ್ರೆ ಕೃಷ್ಣಾಧಿಚಾರಿಭ್ಯ, ನಾವು ಇದನ್ನು ಲಾಸ್ಟ್ ಕ್ಲಾಸ್ ಬ್ರೀಫ್ ಆಗಿ ನೋಡಿದ್ದೀವಿ. ಉಕ್ತಂ ಚ ಕೃಷ್ಣಾದೇರಪಿ ಯಜ್ಞಾದೇಹೆ ಧ್ಯಾನ ಯೋಗೋ ವಿಶಿಷ್ಯತೆ ಅಂತೇಳಿ, ಅಂದ್ರೆ ಕೃಷ್ಣವ್ರತ, ಚಾಂದ್ರಾಯಣ ವ್ರತ ಇತ್ಯಾದಿ ವ್ರತಗಳು, ಇದು ದೇಹವನ್ನು ಬಹಳ ಒಣಗುವಂತೆ ಮಾಡಿ ದೇಹಕ್ಕೆ ದಂಡನೆಯನ್ನು ಕೊಡ್ತಾ, ಗಿವ್ ಲಾಟ್ ಆಫ್ ಟಾರ್ಚರ್ ಟು ದ ಬಾಡಿ ಬಿಕಾಸ್ ವಿ ಆರ್ ನಾಟ್ ಅಟ್ಯಾಚ್ ಟು ದ ಬಾಡಿ, ನಾನು ದೇಹಕ್ಕಿಂತ ಬೇರೆಯಾಗಿದ್ದೀನಿ ಅನ್ನುವ ತಿಳುವಳಿಕೆ ಬಂದವನು ದೇಹಕ್ಕೆ ದಂಡನೆಯನ್ನು ಕೊಡ್ತಾ ಈ ಧ್ಯಾನಾದಿಗಳನ್ನು ಮಾಡ್ತಾನೆ. ಸೊ ಆ ಕಾರಣದಿಂದ ಈ ಕುಚ್ಛ ಚಾಂದ್ರಾಯಣ ವ್ರತಗಳನ್ನು ಮಾಡುವವರೆಲ್ಲದಕ್ಕಿಂತಲೂ ಯಜ್ಞ ಯಾಗಾದಿಗಳು ಮಾಡುವುದಕ್ಕಿಂತಲೂ ಧ್ಯಾನ ಯೋಗ ಅನ್ನೋದು ಶ್ರೇಷ್ಠವಾಗಿದೆ. ಅಲ್ಲಿ ಕೂಡ ತತ್ರಾಪಿ ಶೇಷ ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇ ಹೇ ಧ್ಯಾನ ಕೋಟಿ ಗುಣಂ ಪ್ರೋಕ್ತಂ. ಅಂದರೆ ಧ್ಯಾನ ಮಾಡಬೇಕಂದ್ರೆ ನಾನು ಆವಾಗ ಲಕ್ಷ್ಮಿ ರುದ್ರದೇವರ ಧ್ಯಾನ ಮಾಡ್ತೀನಿ, ಚತುರ್ಮುಖ ಬ್ರಹ್ಮನ ಧ್ಯಾನ ಮಾಡ್ತೀನಿ, ಲಕ್ಷ್ಮಿಯ ಧ್ಯಾನವನ್ನು ಮಾಡಿದೆ, ಬೇರೆ ಬೇರೆ ದೇವತೆಗಳ ಧ್ಯಾನವನ್ನು ಮಾಡ್ತೀನಿ ಅಂತ ಹೇಳಿದರೆ ಅದು ಮಾಡಿದರೆ ನಿಮ್ಗೆ ಒಂದು ಅಲ್ಪ ಫಲ ಸಿಗತ್ತೆ, ಫಲವೇ ಸಿಗೋದಿಲ್ಲ ಅಂತ ಅಲ್ಲ, ಆದರೆ ಅವೆಲ್ಲದಕ್ಕಿಂತಲೂ ಅನೇಕ ಕೋಟಿ ಕೋಟಿ ಫಲ ಜಾಸ್ತಿ ಸಿಗುತ್ತೆ ಯಾವಾಗ ಹರಿಯೇ ಧ್ಯಾನ, ಹರಿಯ ಧ್ಯಾನವನ್ನು ಮಾಡಿದಾಗ ಮಾತ್ರ ಅತ್ಯಧಿಕವಾದ ಫಲ ಸಂಸಿದ್ಧವಾಗತ್ತೆ ಅಂತೇಳಿ ಪ್ರೋಕ್ತಂ ಅಧಿಕಂ ವಾ ಮುಕ್ಷುಣಾಂ ಅಂತೇಳಿ ಗರುಡ ಪುರಾಣದ ಮಾತುಗಳನ್ನು ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಜ್ಞಾತ್ವಾ ಧ್ಯಾಯಿನೋ ಧ್ಯಾನಾತ್ ಜ್ಞಾನಮೇವ ವಿಶಿಷ್ಯತೆ ಅಂತೇಳಿ, ಯಾರಾದರೆ ಈ ವಿಧವಾಗಿ ಭಗವಂತನ ಧ್ಯಾನ ಸ್ವರೂಪವನ್ನು ತಿಳಿಯದೆ ಮಾಡುವ ಧ್ಯಾನಕ್ಕಿಂತ ಧ್ಯಾನ ಸ್ವರೂಪದ ಜ್ಞಾನ ಶ್ರೇಷ್ಠ. ಅಂದರೆ ಧ್ಯಾನ ಮಾಡಬಹುದು, ಏನು ಹೇಗೆ ಧ್ಯಾನ ಮಾಡಬೇಕನ್ನೋದು ಪೂರ್ತಿ ಜ್ಞಾನವೇ ಇಲ್ಲದೆ ಏನೋ ಬ್ಲೈಂಡ್ ಆಗಿ ಧ್ಯಾನ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಸ್ವಲ್ಪ ಫಲ ಸಿಗತ್ತೆ, ಆದರೆ ತಿಳಿದು ಧ್ಯಾನ ಮಾಡುವುದರ ಫಲ ತಿಳಿಯದೇ ಧ್ಯಾನ ಮಾಡುವುದಕ್ಕಿಂತ ಅತ್ಯಧಿಕವಾದ ಫಲ. ಸೊ ಈ ಜ್ಞಾನಕ್ಕಿಂತ ಜ್ಞಾನಪೂರ್ವಕವಾದ ಧ್ಯಾನ ಪ್ರಶಸ್ತವಾಗಿದೆ, ಶ್ರೇಷ್ಠವಾಗಿದೆ ಅಂಥೇಳಿ. ಸೊ ಇಂತಹ ಧ್ಯಾನಕ್ಕಿಂತ ಭಗವಂತನ ದರ್ಶನ ಅಪರೋಕ್ಷ ಜ್ಞಾನವನ್ನೇ ಪಡೆಯುವುದು ಇನ್ನೂ ಶ್ರೇಷ್ಠ. ಯಾಕಂದರೆ ಅಪರೋಕ್ಷ ಜ್ಞಾನ ಪಡೆದವನು ಧ್ಯಾನ ಬಿಡೋದಿಲ್ಲ. ಯಾರಾದ್ನವ್ ನೋಡಿರಿ, ಅಪರೋಕ್ಷ ಜ್ಞಾನಿಗಳಾದವರನ್ನು ನೋಡಿದಾಗ ಅವರು ಧ್ಯಾನಕ್ಕೆ ಅತ್ಯಧಿಕವಾದ ಪ್ರಾಮುಖ್ಯತೆ ಕೊಡ್ತಾರೆ. ಅಪರೋಕ್ಷ ಜ್ಞಾನಿಗಳಾದವರು ಧ್ಯಾನವನ್ನು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಆ ಕಾರಣದಿಂದ ಅಪರೋಕ್ಷ ಜ್ಞಾನವನ್ನು ಪಡೆಯುವುದು ಶ್ರೇಷ್ಠ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಧ್ಯಾನಕ್ಕಿಂತ ಶ್ರೇಷ್ಠ ಅಂತ ಹೇಳೋದು ಅಪರೋಕ್ಷ ಜ್ಞಾನ ಪಡೆದವನು ಧ್ಯಾನವನ್ನು ಮಾಡೇ ಮಾಡ್ತಾನೆ. ಆ ಕಾರಣದಿಂದ ಅವನು ಸರಿಯಾದ ಅನುಷ್ಠಾನದಿಂದ ಧ್ಯಾನವನ್ನು ಮಾಡ್ತಾನೆ. ಆದ ಕಾರಣದಿಂದ ಅಪರೋಕ್ಷ ಜ್ಞಾನ ಇನ್ನೂ ಶ್ರೇಷ್ಠವಾಗಿದೆ ಅಂಥೇಳಿ ಈ ಅಪರೋಕ್ಷ ದರ್ಶನ, ಆದ ದರ್ಶನದ ಅನಂತರ ನಿರವಧಿಕವಾದಂತಹ ಭಕ್ತಿ ಉಂಟಾಗಿ ಈ ಎಲ್ಲದಕ್ಕಿಂತ ಭಗವಂತ ಇವೆಲ್ಲದರ ಮೂಲಕವಾಗಿ ಭಗವಂತನನ್ನು ಸೇರಬೇಕನ್ನುವ ಇಚ್ಛೆ ಸ್ಟ್ರಾಂಗ್ ಆಗುತ್ತೆ. ಸೊ ಇದಕ್ಕಿಂತ ಮಿಗಿಲಾದದ್ದು ದೊಡ್ಡದಾದದ್ದು ಇನ್ನೊಂದು ಇಲ್ಲ. ಅಂದರೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನ ಧ್ಯಾನಾದಿಗಳನ್ನು ಮಾಡುವುದೇ ಸರ್ವೋತ್ಕೃಷ್ಟವಾದಂತಹ ವಿಷಯವಾಗಿದೆ ಅಂಥೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ತಾತ್ಪರ್ಯದಲ್ಲಿ ಹೇಳಿದಂಥ ಮಾತುಗಳನ್ನು ನೋಡ್ತೀವಿ ಅಂತ ಹೇಳಿದ್ವಿ, ಅದನ್ನು ತಾತ್ಪರ್ಯ ನೋಡೋಣ. ತಪಸ್ಸೈವ ಯಜ್ಞಾದೇಹೆ ಧ್ಯಾನಮೇವ ವಿಶಿಷ್ಯತೆ ಅಜ್ಞಾನಿ ಧ್ಯಾನತೋ ಜ್ಞಾನಂ ಧ್ಯಾನಂ ಸಜ್ಞಾನಮಪ್ಯತಃ. ಭಾಷ್ಯದ ಕೆಲವು ಸಂದರ್ಭಗಳಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಒಂದು ಭಾವ ಕೊಡ್ತಾರೆ, ತಾತ್ಪರ್ಯದಲ್ಲಿ ಬೇರೆ ಅರ್ಥವನ್ನು ಕೊಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಭಾಷ್ಯದಲ್ಲಿ ಹೇಳಿದ್ದನ್ನು ತಾತ್ಪರ್ಯದಲ್ಲಿ ಇನ್ನೂ ವಿಸ್ತಾರ ಮಾಡುವುದಾಗಲಿ ಇಲ್ಲ ಸ್ಟ್ರಾಂಗರ್ ಮಾಡುವುದಾಗಿ ಪುನರುಕ್ತಿಯಲ್ಲ, ಅದು ಪುನರುದ್ಘಾಟನೆ. ಪುನರುಕ್ತಿಗೆ ಪುನರುದ್ಘಾಟನೆಗೆ ವ್ಯತ್ಯಾಸ ಏನಂತ ಹೇಳಿದರೆ ಭಾಷ್ಯದಲ್ಲಿ ಕೆಲವು ಅಂಶಗಳನ್ನು ಹೇಳಿದಾಗ ಆ ಅಂಶಗಳನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದು. ಸೊ ಅದು ತಾತ್ಪರ್ಯದಲ್ಲಿ ತಾತ್ಪರ್ಯವೂ ಇದನ್ನೇ ಹೇಳುತ್ತೆ ಅಂತ ಅದನ್ನು ಎಂಫಸೈಸ್ ಮಾಡಿ ಹೇಳುವಂತಹದ್ದು. ಅದನ್ನು ಹೇಳ್ತಾ ಇದ್ದಾರೆ, ಸಜ್ಞಾನಮಪ್ಯತಃ ತತ್ರಾಪಿ ಮೈ ಅಭಕ್ತಸ್ಯ ನಾನ್ಯ ಧ್ಯಾನಂ ಪ್ರಯೋಜಕಂ ಅನ್ಯ ಸಾಮಾನ್ಯ ವಿದ್ಯೋ ಮೇ ಯಶ್ಚ ಅನ್ಯಂ ನೇತಿ ಪಶ್ಯತಿ ಅವರತ್ವ ದೃಗ್ ಉದಾಸೀನೋ ವಿದ್ವೇಷಿ ಚೇತಿ ಅಭಕ್ತಯ ಮದ್ಭಕ್ತೋಪಿ ಹಿ ಕಾರ್ಯಾರ್ಥಂ ಯೋ ಧ್ಯಾಯೇತ್ ಅನ್ಯದೇವತಾಂ ಪರಿವಾರತಾಂ ಋತೇ ತಸ್ಮಾತ್ ಕೇವಲಂ ಮದುಪಾಸಕಃ ವರೋ ಅನ್ಯಾನ್ ಮದಧೀನಾಶ್ಚ ಸರ್ವಾನ್ ಜಾನನ್ ವಿಶುದ್ಧದೀಹಿ ಅಂತೇಳಿ ದತ್ತಾತ್ರೇಯ ವಚನ ಅಂತೇಳಿ ಅಲ್ಲಿ ಹೇಳಿದ್ರೆ ಏನಂತ ಹೇಳಿದರೆ ಗ್ರೇಡೇಷನ್ ನೋಡ್ರಿ. ಎಲ್ಲಿ ತಾರತಮ್ಯ ಅನ್ನೋದು ದೇವತೆಗಳಲ್ಲಿ ತಾರತಮ್ಯ, ಕಾರ್ಯಗಳಲ್ಲಿ ತಾರತಮ್ಯ, ವಿಧಾನಗಳಲ್ಲಿ ತಾರತಮ್ಯ. ತಾರತಮ್ಯ ಅನ್ನೋದು ಪ್ರಪಂಚದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಯೂ ನಾವು ಕಾಣಬಹುದು. ಇಲ್ಲಿ ಈ ಒಂದಕ್ಕಿಂತ ಯಾವುದಕ್ಕಿಂತ ಯಾವುದು ಶ್ರೇಷ್ಠ ಅನ್ನೋದನ್ನು ಅಲ್ಲಿರುವಂತಹ ತಾರತಮ್ಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏನಂತ ಹೇಳಿದ್ರೆ ತಪಸ್ಸು ಮತ್ತು ಯಜ್ಞಾದಿಗಳಿಗಿಂತ ಧ್ಯಾನ ಶ್ರೇಷ್ಠವಾಗಿದ್ದು ಅಂತೇಳಿ. ತಪಸ್ಸು ಇದೆ, ಯಜ್ಞಾದಿಗಳಿದೆ. ಅಂದ್ರೆ ಇದು ಭಾಷ್ಯದಲ್ಲಿ ಹೇಳಿದ ಮಾತನ್ನು ತಾತ್ಪರ್ಯದಲ್ಲಿ ಇನ್ನು ಬಲ ಮಾಡ್ತಾ ಇದ್ದಾರೆ. ಸುತ್ತ ಇದು ರಿಪಿಟೇಷನ್ ತರ ಅನಿಸ್ಬಹುದು. ತಾತ್ಪರ್ಯವು ಭಾಷ್ಯದಲ್ಲಿ ಹೇಳಿದ ಮಾತನ್ನೇ ಮತ್ತು ಎಂಫಸೈಸ್ ಮಾಡುತ್ತೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ತಪಸ್ಸು ಮತ್ತು ಯಜ್ಞಾದಿಗಳಿಗಿಂತ ಧ್ಯಾನ ಶ್ರೇಷ್ಠ. ಧ್ಯಾನದ ಪ್ರಕಾರವನ್ನು ತಿಳಿಯದೆ ಧ್ಯಾನ ಮಾಡುವುದಕ್ಕಿಂತ ಧ್ಯಾನದ ಪ್ರಕಾರವನ್ನು ತಿಳಿದು ಜ್ಞಾನ ಪಡೆದವನಾಗಿ ಧ್ಯಾನ ಮಾಡುವುದು ಇನ್ನೂ ಶ್ರೇಷ್ಠ. ಅದೇ ವಿಧವಾಗಿ ಕೇವಲ ಜ್ಞಾನಕ್ಕಿಂತ ಜ್ಞಾನ ಸಹಿತವಾದ ಧ್ಯಾನ ಇನ್ನೂ ಹೆಚ್ಚು. ಅದರಲ್ಲಿ ಕೂಡ ಭಗವಂತನಲ್ಲಿ ಭಕ್ತಿ ಇಲ್ಲದವರು ಮಾಡಿದಂತಹ ಬೇರೆ ದೇವತೆಗಳ ಧ್ಯಾನ ನಿಷ್ಪ್ರಯೋಜಕ. ಯಾರಾದರೆ ಭಗವಂತನಿಗೆ ದೇವತೆಗಳಿಗೆ ಸಾಮ್ಯ ತಿಳಿದಿದ್ದಾನೆ, ಅಂದರೆ ಭಗವಂತ ಬ್ರಹ್ಮದೇವರಿಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ನಾರಾಯಣ, ನಾರಾಯಣಿಗೆ ಎಷ್ಟಿದೆ ಅಷ್ಟೇ ಶಕ್ತಿ ಭಗವಂತ, ಎಲ್ಲರಿಗೂ ನಾರಾಯಣ ಬ್ರಹ್ಮರುದ್ರ ಎಲ್ಲರಿಗೂ ಸಮಾನವಾದ ಶಕ್ತಿ ಇದೆ ಅಂತ ಇತ್ಯಾದಿಗಳನ್ನು ತಿಳಿದು ಮಾಡಿದರೆ ಅವೆಲ್ಲವೂ ವ್ಯರ್ಥವಾಗುತ್ತೆ. ಅದಕ್ಕೆ ರುದ್ರಾದೇವರಿಗಿಂತ ಭಗವಂತ ಭಿನ್ನನಾಗಿದ್ದಾನೆ ಅಂತ ತಿಳಿಯುವುದು ಮಾತ್ರವಲ್ಲ, ಅವರೆಲ್ಲರಿಗಿಂತಲೂ ಕಡಿಮೆ ಅಂತ ತಿಳಿದರೂ, ಅವರೆಲ್ಲರಿಗೂ ಸಮಾನ ಅಂತ ತಿಳಿದರೂ ತಪ್ಪಾಗತ್ತೆ. ಅವರೆಲ್ಲರಿಗಿಂತಲೂ ನಾರಾಯಣ ಅತ್ಯಂತ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿಯುವ ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ಉದಾಸೀನವಾಗಲಿ ದ್ವೇಷಿಯಾಗಲಿ ಯಾರಿದ್ದಾರೋ ಅವರೆಲ್ಲ ಅಭಕ್ತರು ಅಂತ ಹೇಳ್ತಾರೆ. ಭಗವಂತ ಪ್ರಯೋಗ ಮಾಡಿದ ಶಬ್ದ ಅಭಕ್ತರು. ಅಭಕ್ತರಾದರೆ ಭಗವಂತನಿಗೆ ಇಷ್ಟವಿಲ್ಲ. ಅಭಕ್ತರಂದ್ರೆ ಏನು? ಭಕ್ತರಾಗದೇ ಇರುವವರಂತೆ. ಯಾರಾದರೆ ಭಗವಂತನ ಮಿಕ್ಕ ದೇವತೆಗಳಿಗಿಂತಲ ಬೇರೆ ಅಲ್ಲ ಅಂತ ತಿಳಿದರೂ ಅಭಕ್ತರೇ. ಬೇರೆ ಆಗಿದ್ದಾನೆ ಭಗವಂತ, ಬೇರೆ ಮಿಕ್ಕ ದೇವತೆಗಳು ಬೇರೆ, ಆದರೆ ಅವರೆಲ್ಲರ ಶಕ್ತಿ ಸಮಾನ ಅಂತ ತಿಳಿದರೂ ಅಭಕ್ತರೇ ಆಗ್ತಾರೆ. ಇಲ್ಲ, ಭಗವಂತ ಬೇರೆ ಮಿಕ್ಕ ದೇವತೆಗಳು ಬೇರೆ, ಆದರೆ ಭಗವಂತನ ಶಕ್ತಿ ಅವರೆಲ್ಲ ದೇವತೆಗಳಿಗಿಂತ ಕಡಿಮೆ ಆಗಿದೆ ಅಂತ ತಿಳಿದರೂ ಅಭಕ್ತರೇ ಆಗ್ತಾರೆ. ಸೊ ಇವೆಲ್ಲವೂ ಕೂಡ ಅಭಕ್ತಿಯ ಬೇರೆ ಬೇರೆ ಅಂಗಗಳಾಗಿದೆ. ಇವರೆಲ್ಲರೂ ಅಭಕ್ತರು. ಸೊ ಭಗವಂತನ ಭಕ್ತರಲ್ಲಿ ಯಾರಾದರೆ ಯಾವ ಪ್ರಯೋಜನವನ್ನು ಇಚ್ಛೆ ಮಾಡಿದೆ, ಎಲ್ಲ ದೇವತೆಗಳು ಭಗವಂತನ ಪರಿವಾರವ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತೇಳಿ ಮಹಾಭಾರತಾರ್ಪಣದಲ್ಲಿ ಆಚಾರ್ಯರು ಅದನ್ನೇ ಹೇಳ್ತಾರೆ. ಸೊ ಭಗವಂತನ ಮಿಕ್ಕ ದೇವತೆಗಳ ಉಪಾಸನೆ ನಾವು ಮಾಡಬೇಕು, ಆದರೆ ಪರಿವಾರತೆಯ ಅಂಗತ್ವೇನ ಮಾಡಬೇಕು. ಅವರೆಲ್ಲರೂ ಕೂಡ ಭಗವಂತನ ಪರಿವಾರವಾಗಿದ್ದಾರೆ, ಅವನ ಸೇವಕರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಈ ಮಿಕ್ಕ ದೇವತೆಗಳನ್ನು ನಾವು ಮಾಡಲೇಬೇಕಾಗಿದೆ, ಆದರೆ ಪರಿವಾರತೆಯ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ತಿಳಿಸಿಕೊಳ್ಳದೆ ಮಿಕ್ಕ ದೇವತೆಗಳನ್ನು ಪರಿವಾರತೆಯ ತಿಳಿಕೊಳ್ಳದೆ ಯಾರು ಮಾಡ್ತಾರೋ ಅದು ವ್ಯರ್ಥವಾಗುತ್ತೆ. ಸೊ ಹಾಗೆ ಮಾಡಿದವರಿಗಿಂತ ಕೇವಲ ಭಗವಂತನನ್ನು ಉಪಾಸನೆ ಮಾಡುವವನು ಶ್ರೇಷ್ಠ. ಅಂದರೆ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳೇನು ಮಾಡ್ತಾರೆ, ಭಗವಂತನ ಸೇವೆಯನ್ನು ಅವನೇ ಬೇಕಂತ ಸೇವೆಯನ್ನು ಮಾಡ್ತಾರೆ. ಅಂದರೆ ಮಿಕ್ಕ ದೇವತೆಗಳನ್ನು ಮಾಡದೇ ಇರುವುದು ನಮ್ಮಂಥ ಅವರಿಗೆ ಸರಿಯಲ್ಲ. ಅಂದರೆ ಇದು ಅಧಿಕಾರ ವಿವಕ್ಷೆಯ ನೋಡಬೇಕು. ಯಾರು ಯಾರು ಅಧಿಕಾರಿಗಳಾಗಿದ್ದಾರೋ, ಅಧಿಕಾರಿಗಳಾದವರು ಕೇವಲ ಭಗವದ್ ಉಪಾಸನೆ ಮಾಡಬಹುದು. ಅಧಿಕಾರಿಗಳಾಗದೇ ಇರುವವರು ನಾವು ಮಿಕ್ಕ ದೇವತೆಗಳನ್ನು ಪರಿವಾರತೆಯ ಅವರಂತರ್ಯಾಮಿಯಾಗಿರುವ ಭಗವಂತನನ್ನು ಸಹಿತ ಪೂಜೆ ಮಾಡ್ತಾ ಭಗವಂತನನ್ನು ಸರ್ವೋತ್ತಮತ್ವೇನ ನಾವು ಸೇವೆಯನ್ನು ಮಾಡಬೇಕು, ಇದನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಭಗವಂತನ ಉಪಾಸನೆ ಮಾಡೋದು ಶ್ರೇಷ್ಠ ಅಂತೇಳಿ. ಬ್ರಹ್ಮರುದ್ರಾದಿ ಇತರ ಎಲ್ಲ ದೇವತೆಗಳಲ್ಲೂ ಭಗವಂತನಿಗಿಂತ ಭಿನ್ನರು, ಅವರೆಲ್ಲರೂ ಭಗವಂತನ ಅಧೀನರು ಅಂತ ತಿಳಿದು ಪರಿಶುದ್ಧ ಧ್ಯಾನ ಉಳ್ಳವನೆಯ ವಿಶುದ್ಧ ದೀಹಿ ಅಂತ ಪ್ರಯೋಗ ಮಾಡಿದ್ದಾರೆ. ಜಾನನ್ ವಿಶುದ್ಧ ದೀಹಿ, ಪರಿಶುದ್ಧವಾದ ಧ್ಯಾನ ಉಳ್ಳ ಜ್ಞಾನಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಅಂಥೇಳಿ ದತ್ತಾತ್ರೇಯ ವಚನ ಅನ್ನುವ ಗ್ರಂಥದಿಂದ ಆಚಾರ್ಯರು ಅದನ್ನು ಕೋಟ್ ಮಾಡಿ ಹೇಳಿದ್ದಾರೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಗೀತೆಯ ವಿವೃತಿಯ ಮೂಲಕವಾಗಿ ಈ ಕೊನೆ ಭಾಗವನ್ನು ನೋಡಿಬಿಟ್ಟು ಅದಾದ ಮೇಲೆ 7ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಗಾಯನವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವಾತ್ ಕರೋಮಿ ಯಜ್ಜಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಕಲ್ಪ ಶ್ರೀಕೃಷ್ಣಾರ್ಪಣ.